ಶಾಸ್ತ್ರಗಳು. ಶಾಸ್ತ್ರಗಳು ಎಲ್ಲವನ್ನೂ ಹೇಳಿದೆ. ನಾವು ಯಾರು, ಎಲ್ಲಿಂದ ಬಂದೆವು, ಮರಣದ ನಂತರ ಎಲ್ಲಿಗೆ ಹೋಗುತ್ತೇವೆ, ನಮ್ಮ ಈಗಿನ ಬಾಳೇನು, ಮುಂದಿನ ಬಾಳೇನು, ದೇವರು ಯಾರು, ಆತ್ಮ ಅಂದರೇನು, ಪರಮಾತ್ಮ ಅಂದರೇನು, ಎಲ್ಲವನ್ನು ವಿವರಿಸಿದೆ, ಸಂಪೂರ್ಣವಾಗಿ ಹೇಳಿದೆ. ನಾವು ಏನನ್ನೇ ನೋಡಿದರೂ ಶಾಸ್ತ್ರಗಳ ಮುಖಾಂತರ ಜ್ಞಾನವನ್ನು ಪಡೆಯಬೇಕು. ಆಗಲೇ ನಮಗೆ ಎಲ್ಲವೂ ಸರಿಯಾಗಿ ಇರುತ್ತದೆ, ಎಲ್ಲವೂ ಸರಿಯಾಗಿ ತಿಳಿಯುತ್ತದೆ. ಏಕೆಂದರೆ ಎಲ್ಲವನ್ನೂ ಶಾಸ್ತ್ರಗಳು ನೀಡಿದೆ. ದೇವರು ಯಾರು ಎಂಬುದನ್ನು ಕೂಡ ಹೇಳಿದೆ. ಭಗವಾನ್ ಯಾರು ಎಂದು ಶಾಸ್ತ್ರಗಳಲ್ಲಿ ಹೇಳಿದೆ. ಭಗವದ್ಗೀತೆಯಲ್ಲಿ ಎಷ್ಟೊಂದು ಕಡೆ ಶ್ರೀ ಭಗವಾನ್ ಉವಾಚ ಎಂದು ಉಪಯೋಗಿಸಲಾಗಿದೆ. ಈಗ ಈ ಭಗವಾನ್ ಎಂಬುವ ಪದ ತುಂಬಾ ಅರ್ಥವತ್ತಾದದ್ದು, ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಭಗ ಅಂದರೆ ಏನು ಎಂದು ನಾವು ತಿಳಿದುಕೊಳ್ಳಬೇಕು. ಭಗ ಅಂದರೆ ಸಿರಿ, ಆಪ್ಯುಲೆನ್ಸ್. ಮತ್ತೆ ಭಗವಾನ್ ಅಂದರೆ ಯಾರು ಸಿರಿಗಳನ್ನು ಪಡೆದಿದ್ದಾನೋ ಅವನಿಗೆ ಭಗವಾನ್ ಎಂದು ಹೇಳುತ್ತೇವೆ. ಸಂಸ್ಕೃತದಲ್ಲಿ ವತ್ ಎಂಬುವ ಅಫಿಕ್ಸ್ ಒಂದಿದೆ, ಪದಗಳ ಕೊನೆಯಲ್ಲಿ ಸೇರಿಸುವಂತಹ ಒಂದು ಚಿಕ್ಕ ಪದವಿದೆ, ವತ್ ಎಂಬುದೊಂದಿದೆ. ಇದರ ಅರ್ಥ ಹೊಂದಿರುವುದು, ಪಡೆದಿರುವುದು. ಆದ್ದರಿಂದ ಭಗ ಅಂದರೆ ಸಿರಿ, ಸೌಭಾಗ್ಯ. ಮತ್ತೆ ವತ್ ಅಂದರೆ ಸೇರಿಸಿದರೆ ಸಿರಿಯನ್ನು ಹೊಂದಿದ್ದಾನೆ ಎಂದು ಅರ್ಥ. ಇದು ಭಗವಾನ್ ಎಂಬುವ ಪದಕ್ಕೆ ಅರ್ಥ. ಈಗ ಸಿರಿಗಳು ಏನು, ಸೌಭಾಗ್ಯಗಳು ಯಾವುವು? ನಮಗೆ ಗೊತ್ತು, ಕೆಲವು ಸಿರಿಗಳು ನಮಗೆ ಗೊತ್ತು. ಸಂಪತ್ತು, ಐಶ್ವರ್ಯ, ಶಕ್ತಿ, ಖ್ಯಾತಿ, ಸೌಂದರ್ಯ, ಜ್ಞಾನ ಹಾಗೂ ತ್ಯಾಗ. ವೆಲ್ತ್, ಸ್ಟ್ರೆಂತ್, ಫೇಮ್, ಬ್ಯೂಟಿ, ನಾಲೆಡ್ಜ್ ಅಂಡ್ ರಿನನ್ಸಿಯೇಷನ್, ಈ ಆರನ್ನು ನಾವು ಸೌಭಾಗ್ಯಗಳು ಎಂದು ಹೇಳುತ್ತೇವೆ, ಸಿರಿಗಳು ಎಂದು ಹೇಳುತ್ತೇವೆ. ಆಪ್ಯುಲೆನ್ಸಸ್, ಯಾರು ಶ್ರೀಮಂತನೋ ಅವನು ಮತ್ತೊಬ್ಬನನ್ನು ಆಕರ್ಷಿಸುತ್ತಾನೆ. ಆಕರ್ಷಣೆಗೆ ಧನವು ಒಂದು ಸಲಕರಣೆ, ಇನ್ಸ್ಟ್ರೂಮೆಂಟ್. ಆದ್ದರಿಂದ ಹಣಕ್ಕೆ, ಹಣವಂತನಿಗೆ ನಾವು ಆಕರ್ಷಿತರಾಗುತ್ತೇವೆ. ಶ್ರೀಮಂತನಲ್ಲದಿದ್ದರೆ ನಾವು ಆಕರ್ಷಿತರಾಗುವುದಿಲ್ಲ, ಅಟ್ರಾಕ್ಟ್ ಆಗುವುದಿಲ್ಲ. ಉದಾಹರಣೆಗೆ ಬಿಲ್ಗೇಟ್ಸ್ ಅನ್ನು ತೆಗೆದುಕೊಳ್ಳಿ. ಮೈಕ್ರೋಸಾಫ್ಟ್ ಕಂಪನಿಯ ಮಾಲೀಕ ಬಿಲ್ಗೇಟ್ಸ್, ಎಲ್ಲರಿಗೂ ಗೊತ್ತು. ಬಿಲ್ಗೇಟ್ಸ್ ಎಲ್ಲರನ್ನೂ ಅವನ ಹಣದಿಂದ ಆಕರ್ಷಿಸುತ್ತಾನೆ. ಈ ರೀತಿಯಲ್ಲಿ ಆಕರ್ಷಣೆಯನ್ನು ಉಂಟು ಮಾಡುವ ಆರು ಸಿರಿಗಳಿವೆ. ನಂತರ ಶಕ್ತಿ, ಶಕ್ತಿವಂತನು ಕೂಡ ಜನರನ್ನು ಆಕರ್ಷಿಸುತ್ತಾನೆ, ಬಲವಂತನು ಇತರ ಜನರನ್ನು ಆಕರ್ಷಿಸುತ್ತಾನೆ. ಆದ್ದರಿಂದ ಬಲವು ಕೂಡ ಒಂದು ಆಕರ್ಷಕ ವಸ್ತು, ಸಿರಿ. ಉದಾಹರಣೆಗೆ ಮೊಹಮ್ಮದ್ ಅಲಿಯನ್ನು ತೆಗೆದುಕೊಳ್ಳಿ, ತುಂಬಾ ಬಲಶಾಲಿ ಅವನು. ಅವನು 61 ಪಂದ್ಯದಲ್ಲಿ, ಅಂದರೆ ಮ್ಯಾಚ್ಗಳಲ್ಲಿ 56 ಬಾರಿ ಗೆದ್ದವನು. ಇಡೀ ಪ್ರಪಂಚವನ್ನೇ ಬಾಕ್ಸಿಂಗ್ ಎಂಬುವ ಪಂದ್ಯದಲ್ಲಿ ಆಕರ್ಷಿಸಿದನು, ತನ್ನ ಶಕ್ತಿಯಿಂದ ಆಕರ್ಷಿಸಿದನು ಎಲ್ಲರನ್ನು. ನಂತರ ಖ್ಯಾತಿ, ಫೇಮ್. ಈಗ ಯಾರಾದರೂ ಪ್ರಸಿದ್ಧರಾಗಿದ್ದರೆ ಸಾಕು, ಅವರು ಬರುತ್ತಿದ್ದಾರೆ ಅಂದರೆ ಸಾಕು, ಸಾವಿರಾರು ಜನರು ನೋಡಲು ತಕ್ಷಣವೇ ಬರುತ್ತಾರೆ. ಎಲ್ಲ ಜನರನ್ನು ಆಕರ್ಷಿಸುತ್ತಾನೆ, ಖ್ಯಾತಿಯನ್ನು ಪಡೆದವನು. ಉದಾಹರಣೆಗೆ ಸಚಿನ್ ತೆಂಡೂಲ್ಕರ್ನ ತೆಗೆದುಕೊಳ್ಳಿ. ಸಚಿನ್ ತೆಂಡೂಲ್ಕರ್ ಅಥವಾ ಒಬ್ಬ ಚಲನಚಿತ್ರದ ನಟನು, ಚಲನಚಿತ್ರದ ನಟನನ್ನು ತೆಗೆದುಕೊಳ್ಳಿ, ಇವರು ಬಂದರೆ ಸಾಕು, ಒಂದು ಕಡೆ ಇವರು ಬರುತ್ತಾರೆ ಎಂದು ಜನರಿಗೆ ಗೊತ್ತಾದರೆ ಸಾಕು, ಅವರನ್ನು ನೋಡಲು, ಖ್ಯಾತಿಯನ್ನು ಪಡೆದವರನ್ನು ನೋಡಲು ಎಲ್ಲಾ ಜನರು ಓಡಿ ಬರುತ್ತಾರೆ. ಆದ್ದರಿಂದ ಈ ಖ್ಯಾತಿಯು ಕೂಡ ಆಕರ್ಷಕ ವಸ್ತು, ಆಕರ್ಷಣೀಯವಾದದ್ದು. ಶ್ರೀಲ ಪ್ರಭುಪಾದರು ಒಂದು ಉದಾಹರಣೆಯನ್ನು ಕೊಟ್ಟರು. ಒಂದು ಬಾರಿ ಒಬ್ಬ ಗ್ಲ್ಯಾಂಡಿ ಎಂಬ ವ್ಯಕ್ತಿಯು ಒಂದು ಕಡೆ ಬರುತ್ತಾನೆ ಎಂದು ನ್ಯೂಸ್ ಪೇಪರಲ್ಲಿ, ಅಂದರೆ ಸಮಾಚಾರ ಪತ್ರಿಕೆಯಲ್ಲಿ ಹಾಕಿದಾಗ ಜನರು ಗಾಂಧಿ ಬರುತ್ತಾರೆ ಎಂದು ಭಾವಿಸಿ ಅನೇಕ ಮಂದಿ ಸೇರಿದರು ಆ ಜಾಗಕ್ಕೆ. ಈ ರೀತಿಯಲ್ಲಿ ಖ್ಯಾತಿಯು ಅನೇಕ ಮಂದಿಯನ್ನು ಆಕರ್ಷಿಸುತ್ತದೆ. ನಂತರ ಬ್ಯೂಟಿ, ಸೌಂದರ್ಯ. ಈ ಸೌಂದರ್ಯವನ್ನು ಕೇಳುವುದೇ ಬೇಡ, ಯಾರಾದರೂ ಚಂದವಾಗಿದ್ದರೆ ಸಾಕು, ಸುಂದರವಾಗಿದ್ದರೆ ಸಾಕು, ಗಂಡು ಹೆಣ್ಣಿಗೆ ಹಾಗೂ ಹೆಣ್ಣು ಗಂಡಿಗೆ ಆಕರ್ಷಿತರಾಗುತ್ತಾರೆ. ಮನುಷ್ಯರಲ್ಲೇ ಅಲ್ಲ, ಒಂದು ಪುಷ್ಪವೋ ಅಥವಾ ಚಿತ್ರವೋ ಏನೇ ಆಗಲಿ, ಸುಂದರವಾಗಿದ್ದರೆ ಎಲ್ಲರೂ ಆಕರ್ಷಿತರಾಗುತ್ತಾರೆ, ಅಟ್ರಾಕ್ಟ್ ಆಗುತ್ತಾರೆ. ಒಂದು ಚಿಕ್ಕ ಮಗುವನ್ನು ಕೂಡ ತೆಗೆದುಕೊಳ್ಳಿ, ನೋಡಲು ಅಂದವಾಗಿದ್ದರೆ ಎತ್ತಿಕೊಂಡು ಮುದ್ದಾಡುತ್ತೇವೆ. ಆದ್ದರಿಂದ ಸೌಂದರ್ಯವು ಕೂಡ ಒಂದು ಆಕರ್ಷಣೀಯ ವಸ್ತು. ನಂತರ ಜ್ಞಾನ, ನಾಲೆಡ್ಜ್, ವಿದ್ಯೆ. ಯಾರಾದರೂ ಅತಿ ಬುದ್ಧಿವಂತನಾಗಿದ್ದರೆ ಸಾಕು, ಅವನ ಬುದ್ಧಿಶಕ್ತಿಯು ಎಲ್ಲರನ್ನು ಆಕರ್ಷಿಸುತ್ತದೆ. ಒಂದು ಉದಾಹರಣೆಗೆ ವಿಜ್ಞಾನಿಗಳು, ಎಷ್ಟೊಂದು ವಿಜ್ಞಾನಿಗಳು ಇದ್ದರು, ಇದ್ದಾರೆ ಕೂಡ. ಒಂದು ಕಾಲದಲ್ಲಿ ಇದ್ದ ವಿಜ್ಞಾನಿಗಳು ಇವತ್ತಿಗೂ ಜನರನ್ನು ಆಕರ್ಷಿಸುತ್ತಾರೆ. ನ್ಯೂಟನ್, ಅವನ ಜ್ಞಾನವು ಇವತ್ತಿಗೆ ಕೂಡ ಎಲ್ಲರನ್ನು ಆಕರ್ಷಿಸುತ್ತದೆ. ನಂತರ ಆಲ್ಬರ್ಟ್ ಐನ್ಸ್ಟೈನ್, ಅವನ ಬುದ್ಧಿಶಕ್ತಿ ಇವತ್ತಿಗೆ ಕೂಡ ಎಲ್ಲರನ್ನು ಆಕರ್ಷಿಸುತ್ತದೆ. ಆದ್ದರಿಂದ ನಾಲೆಡ್ಜ್ ಅಥವಾ ಜ್ಞಾನ ಎಲ್ಲರನ್ನು ಆಕರ್ಷಿಸುತ್ತದೆ. ವಿಶ್ವನಾಥನ್ ಆನಂದ್, ಭಾರತದ ಪ್ರಖ್ಯಾತ ಚೆಸ್ ಗ್ರ್ಯಾಂಡ್ ಮಾಸ್ಟರ್, ಇವತ್ತಿಗೂ ಅವನ ತಲೆಯು, ಬುದ್ಧಿಶಕ್ತಿಯು ಎಲ್ಲ ಜನರನ್ನು ಆಕರ್ಷಿಸುತ್ತದೆ. ಮತ್ತೆ ತ್ಯಾಗ, ರಿನನ್ಸಿಯೇಷನ್. ತ್ಯಾಗವು ಕೂಡ ಒಂದು ಆಕರ್ಷಣೀಯ ವಸ್ತು. ತ್ಯಾಗ ಅಂದರೆ ಏನು ಇಲ್ಲದೆ, ಅಂದರೆ ಭಿಕ್ಷುಕನ ಪರಿಸ್ಥಿತಿಗೆ ಬಂದ ನಂತರ ಎಲ್ಲವನ್ನು ಬಿಟ್ಟು ಬಿಟ್ಟೆ ಎಂದು ಹೇಳುವುದಲ್ಲ. ಎಲ್ಲವೂ ಇದ್ದಾಗ, ಎಲ್ಲ ಐಶ್ವರ್ಯಗಳು ಇದ್ದಾಗ ಯಾರು ಬಿಟ್ಟು ಬಿಡುತ್ತಾರೋ ಅವರಿಗೆ ತ್ಯಾಗಿ ಎಂದು ಹೇಳುತ್ತೇವೆ. ಅಂತಹ ಒಂದು ನಡತೆ ಜನರನ್ನು ಆಕರ್ಷಿಸುತ್ತದೆ. ಉದಾಹರಣೆಗೆ ಬುದ್ಧ, ಎಲ್ಲವೂ ಇತ್ತು, ಬುದ್ಧನಿಗೆ ಎಲ್ಲವೂ ಇತ್ತು, ಅಂದ ಚಂದ, ಆಸ್ತಿ, ರಾಜ್ಯ ಎಲ್ಲವೂ ಇತ್ತು, ಆದರೆ ಬಿಟ್ಟು ಬಿಟ್ಟನು. ಇದು ಆಕರ್ಷಕ. ಮತ್ತೆ ಪರೀಕ್ಷಿತ್ ಮಹಾರಾಜನು, ಪರೀಕ್ಷಿತ್ ಮಹಾರಾಜನ ಬಳಿ ಕೂಡ ಎಲ್ಲವೂ ಇತ್ತು, ಇಡೀ ಭೂಮಂಡಲವೇ ಅವನ ಅಧೀನದಲ್ಲಿತ್ತು. ಯುಧಿಷ್ಠಿರ ಮಹಾರಾಜನು ಕೂಡ ಸರಿ, ಧ್ರುವ ಮಹಾರಾಜನನ್ನು ಕೂಡ ತೆಗೆದುಕೊಳ್ಳಿ, ಶ್ರೀರಾಮಚಂದ್ರನನ್ನು ಕೂಡ ತೆಗೆದುಕೊಳ್ಳಿ, ಇವರೆಲ್ಲರೂ ಇಡೀ ಭೂಮಂಡಲವನ್ನು ಆಳುತ್ತಿದ್ದರು. ಆದರೆ ಸಮಯ ಬಂದಾಗ ಎಲ್ಲವನ್ನು ಬಿಟ್ಟು ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ, ತಮ್ಮ ತಂದೆಗೋಸ್ಕರ, ತಮ್ಮ ರಾಜ್ಯವನ್ನು ಬಿಟ್ಟು, ಮನೆ ಮಕ್ಕಳನ್ನು ಬಿಟ್ಟು ಕಾಡಿಗೆ ಹೋದರು. ತಂದೆಯ ಆಜ್ಞೆಯನ್ನು ಪಾಲಿಸಲು ತಂದೆ ಕಾಡಿಗೆ ಹೋಗು ಎಂದು ಹೇಳಿದ ಒಂದೇ ಮಾತಿಗೆ ಇಡೀ ಸಾಮ್ರಾಜ್ಯವನ್ನೇ ಬಿಟ್ಟು ಬಿಟ್ಟನೋ ಶ್ರೀರಾಮಚಂದ್ರನು. ಯೋಚಿಸಲಿಲ್ಲ. ಇದು ತ್ಯಾಗ ಅಂದರೆ, ಎಲ್ಲವೂ ನನ್ನಲ್ಲಿದೆ, ಎಲ್ಲ ಸಂಪತ್ತುಗಳಿವೆ ನನ್ನ ಬಳಿ, ಆದರೆ ಸಮಯ ಬಂದರೆ ಯಾವ ಯೋಚನೆಗಳಿಲ್ಲದೆ ಬಿಟ್ಟು ಬಿಡುತ್ತೇನೆ. ಇದು ನಿಜವಾದ ತ್ಯಾಗ. ನಾನು ಸುಮ್ಮನೆ ಹೋಗುತ್ತಾ ಗಂಗಾ ನದಿ ತೀರ ನಡೆಯುತ್ತಾ ನಾನು ಈ ಗಂಗಾ ನದಿಯನ್ನು ತ್ಯಾಗ ಮಾಡುತ್ತೇನೆ ಎಂದು ಹೇಳುವುದು ಮೂರ್ಖತನ. ನಿಜವಾದ ತ್ಯಾಗ ಇದು ಅಲ್ಲ. ನನ್ನದು ಅಲ್ಲವೇ ಅಲ್ಲ ಗಂಗಾ ನದಿ, ಅದನ್ನು ತ್ಯಾಗ ಮಾಡುವ ಮಾತಿಲ್ಲಿ ಬಂತು. ಇದು ನಿಜವಾದ ತ್ಯಾಗ ಅಲ್ಲ. ಶ್ರೀರಾಮಚಂದ್ರನ ತ್ಯಾಗವು ನಿಜವಾದ ತ್ಯಾಗ, ಆಚಾರ್ಯರ ತ್ಯಾಗವು ನಿಜವಾದ ತ್ಯಾಗ. ಉದಾಹರಣೆಗೆ ಶ್ರೀಲ ಪ್ರಭುಪಾದರನ್ನು ಕೂಡ ತೆಗೆದುಕೊಳ್ಳಿ. ಅವರು ಶ್ರೀ ರಾಧಾ ದಾಮೋದರನ ಖ್ಯಾತಿ ಪಡೆದ ದೇವಾಲಯದಲ್ಲಿ, ವೃಂದಾವನದ ದೇವಾಲಯದಲ್ಲಿ ಭಗವಂತನನ್ನೇ ಸ್ಮರಿಸುತ್ತಾ ಸುಖವಾಗಿ ಜೀವಿಸುತ್ತಿದ್ದರು. ಅವರಿಗೆ ಇದ್ದ ಜ್ಞಾನಕ್ಕೆ ಭಕ್ತಿ ವೇದಾಂತ ಎಂಬುವ ಪಟ್ಟವನ್ನೇ ನೀಡಿದರು ಆ ಕಾಲದಲ್ಲಿ. ಅವರನ್ನು ನೋಡಿದರೆ ಸಾಕು, ಅನೇಕ ಮಂದಿ ಅವರ ಪಾದ ಪದ್ಮಗಳಿಗೆ ಬೀಳುತ್ತಿದ್ದರು ಜನರು. ಜನರಿಗೆ ಅಷ್ಟೊಂದು ಗೌರವ ಮರ್ಯಾದೆ ಇತ್ತು ಅವರ ಮೇಲೆ. ಅವರಿಗೆ ವಯಸ್ಸು 70, ಅಲ್ಲೇ ಸುಖವಾಗಿ ಭಗವಂತನ ಸೇವೆಯಲ್ಲಿ ಹಾಗೆಯೇ ತೊಡಗಿರಬಹುದು. ಆದರೆ ಈ ಭೌತಿಕ ಪ್ರಪಂಚದಲ್ಲಿ ನರಳುತ್ತಿದ್ದ ಜನರನ್ನು ಕಾಪಾಡಲು ಅಂತಹ ಒಂದು 70 ವಯಸ್ಸಿನಲ್ಲಿ ಆ ಸುಖವಾದ ಸ್ಥಳವನ್ನು ಬಿಟ್ಟು ಅಮೇರಿಕಾ ದೇಶಕ್ಕೆ ಹೋದರು. ಭಗವಂತನ ಧಾಮವನ್ನು ಬಿಟ್ಟು ಅಮೇರಿಕಾ ದೇಶಕ್ಕೆ ಹೋದರು. ಯಾರು ಗೊತ್ತಿಲ್ಲದ ಅಂತಹ ಒಂದು ಜಾಗಕ್ಕೆ ಹೋದರು. ನೋಡಿ, ಇದು ನಿಜವಾದ ತ್ಯಾಗ. ವಯಸ್ಸಾಯಿತು, ಸುಖವಾಗಿರಬಹುದು, ಮರ್ಯಾದೆ ಉಪಚಾರಣೆಗಳಿಂದ ಸುಖವಾಗಿ ಜೀವಿಸಿರಬಹುದು, ಆದರೆ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಸುಖಗಳನ್ನು ನಮ್ಮಂತಹ ಅಲ್ಪ ಜನರಿಗಾಗಿ ತ್ಯಾಗ ಮಾಡಿದರು. ಇದು ನಿಜವಾದ ತ್ಯಾಗ. ಇಂತಹ ಒಂದು ತ್ಯಾಗ ಒಂದು ಆಕರ್ಷಣೀಯವಾದದ್ದು, ಒಂದು ಆಕರ್ಷಕರವಾದ ವಸ್ತು, ನಡತೆ. ಶ್ರೀಲ ಪ್ರಭುಪಾದರು 1970 ಒಂದು ಉದಾಹರಣೆಯನ್ನು ನೀಡಿದರು. ಸಿಆರ್ ದಾಸ್ ಎಂದು ಒಬ್ಬರು ವ್ಯಕ್ತಿ ಇದ್ದರು. ಅವರು ಆ ಕಾಲದಲ್ಲಿಯೇ $50,000 ತಿಂಗಳಿಗೆ ಸಂಪಾದಿಸುತ್ತಿದ್ದರು. ಅಂದರೆ ಇಂದಿನ ನಮ್ಮ ಲೆಕ್ಕದ ಪ್ರಕಾರ ಒಂದು ತಿಂಗಳಿಗೆ ಅವರು $35,00,000 ಸಂಪಾದಿಸುತ್ತಿದ್ದರು. ಇದು ಸಿ ಆರ್ ದಾಸ್ ಅವರಿಗೆ ಇದ್ದ ಒಂದು ಸಾಮರ್ಥ್ಯ. ಆದರೆ ಸಿ ಆರ್ ದಾಸ್ ಅವರು ಎಲ್ಲವನ್ನು ಬಿಟ್ಟು ತ್ಯಜಿಸಿ ಭಗವಂತನಿಗೆ ಸದಾ ಸೇವೆ ಮಾಡಲು ಇಸ್ಕಾನ್ ಮೂವ್ಮೆಂಟ್ಗೆ ಸೇರಿಕೊಂಡರು, ಇಸ್ಕಾನ್ ಆಂದೋಲನಕ್ಕೆ ಸೇರಿಕೊಂಡರು. ನೋಡಿ, ಇದು ನಿಜವಾದ ತ್ಯಾಗ. ಇಂತಹ ಒಂದು ತ್ಯಾಗ ಖಂಡಿತವಾಗಿಯೂ ಎಲ್ಲರನ್ನೂ ಆಕರ್ಷಿಸುತ್ತದೆ. ಈಗ ಭಗವಾನ್ ಎಂಬುವ ಪದಕ್ಕೆ ನಾವು ಅರ್ಥವನ್ನು ತಿಳಿದುಕೊಳ್ಳಬೇಕು. ಭಗವಾನ್ ಎಂಬುವ ಪದಕ್ಕೆ ಒಂದು ಅರ್ಥ ಇದೆ. ಆದ್ದರಿಂದ ದೇವರು ಯಾರು ಎಂದು ನಾವು ತಿಳಿದುಕೊಳ್ಳಬೇಕು. ದೇವರಿಗೆ ಅರ್ಥ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯಃ ಜ್ಞಾನ ವೈರಾಗ್ಯ ಯೋಶ್ಚೈವ ಸಣ್ಣಾಂಬಗ ಇತಿಂಗನ. ಇದನ್ನು ವಿಷ್ಣು ಪುರಾಣದಲ್ಲಿ ಹೇಳಿದೆ. ಸಂಸ್ಕೃತದಲ್ಲಿ ಭಗವಾನ್ ಅಂದರೆ ಅರ್ಥ ಯಾರು ಸಂಪೂರ್ಣ ಶಕ್ತಿಯನ್ನು ಐಶ್ವರ್ಯಗಳನ್ನು ಖ್ಯಾತಿಯನ್ನು ಸೌಂದರ್ಯವನ್ನು ಜ್ಞಾನವನ್ನು ಹಾಗೂ ತ್ಯಾಗವನ್ನು ಪಡೆದಿದ್ದಾನೋ ಅವನೇ ಭಗವಾನ್, ಇದು ಅರ್ಥ. ಆದ್ದರಿಂದ ನಾವು ಯಾರಲ್ಲಿ ಈ ಆರನ್ನು ಸಂಪೂರ್ಣವಾಗಿ ನೋಡುತ್ತೇವೋ ಅವನೇ ದೇವರು, ಗಾಡ್, ಭಗವಾನ್, ಇದು ಭಗವಂತನಿಗೆ ಅರ್ಥ. ಈಗ ಈ ಎಲ್ಲದರಲ್ಲಿಯೂ ಸಂಪೂರ್ಣವಾಗಿ ಇರುವವನನ್ನು ಹುಡುಕಿದರೆ ಶ್ರೀ ಕೃಷ್ಣನನ್ನು ಕಂಡು ಬರುತ್ತೇವೆ. ಅವನು ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾಗಲೂ ಸರಿ, ಈ ಆರು ವಸ್ತುಗಳು ಸಂಪೂರ್ಣವಾಗಿ ಅವನಲ್ಲಿ ಇದ್ದವು. ಆದ್ದರಿಂದಲೇ ಅವನನ್ನು ಭಗವಾನ್ ಎಂದು ಅಂಗೀಕರಿಸಲಾಗಿದೆ. ಶಾಸ್ತ್ರಗಳಲ್ಲಿ ಇವುಗಳನ್ನೆಲ್ಲ ವರ್ಣಿಸಿದೆ, ವಿವರಿಸಿದೆ, ಅವತಾರಗಳ ಬಗ್ಗೆ ವಿವರಿಸಿದೆ, ಭಗವಾನ್ ಅಂದರೆ ಯಾರು ಎಂದು ವಿವರಿಸಿದೆ. ಇಂದಿಗೆ ಬೀದಿ ಬೀದಿಗೆ ಒಂದೊಂದು ಅವತಾರ, ಗಲ್ಲಿ ಗಲ್ಲಿಗೂ ಒಬ್ಬೊಬ್ಬ ಕಳ್ಳ ಸನ್ಯಾಸಿಗಳು, ಸ್ವಾಮಿಗಳು. ಇಂದಿಗೆ ಕೇಸರಿ ವಸ್ತ್ರವನ್ನು ಧರಿಸಿರುವ ಸನ್ಯಾಸಿಯನ್ನು ಕಂಡರೆ ಸಾಕು, ಒಂದು ತಪ್ಪಾದ ರೀತಿಯಲ್ಲಿ ಭಾವಿಸುತ್ತಾರೆ ಜನರು. ಕಳ್ಳರು ಈ ಪವಿತ್ರವಾದ ವಸ್ತ್ರವನ್ನು ಧರಿಸಿ ಅದಕ್ಕೆ ಇರುವ ಬೆಲೆಯನ್ನು ಹಾಳು ಮಾಡಿದ್ದಾರೆ. ಎಲ್ಲೇ ನೋಡಿದರೂ ಕಳ್ಳಸ್ವಾಮಿಗಳು, ಮೋಸಗಾರರು. ಆದರೆ ನಾವು ಮೋಸ ಹೋಗಬಾರದು. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಮೋಸ ಹೋಗುವವರು ಇರುವವರೆಗೆ ಮೋಸ ಮಾಡುವವರು ಸೃಷ್ಟಿ ಆಗುತ್ತಲೇ ಇರುತ್ತಾರೆ. ಆದರೆ ಮೋಸ ಹೋಗುವ ಅವಶ್ಯಕತೆ ಇಲ್ಲ, ಶಾಸ್ತ್ರಗಳನ್ನು ನಂಬಿದರೆ ಸಾಕು, ನಾವು ಶಾಸ್ತ್ರಗಳನ್ನು ಸಂಪರ್ಕಿಸಿದರೆ ಸಾಕು, ಮೋಸ ಹೋಗಲು ಸಾಧ್ಯವೇ ಇಲ್ಲ. ಈಗ ಉದಾಹರಣೆಗೆ ಗಣಿತವನ್ನು ತೆಗೆದುಕೊಳ್ಳೋಣ, ಮ್ಯಾಥಮೆಟಿಕ್ಸನ್ನು ತೆಗೆದುಕೊಳ್ಳೋಣ. 2 ಹಾಗೂ 5 ಸೇರಿಸಿದರೆ 9 ಎಂದು ನಾನು ಹೇಳುತ್ತೇನೆ, ನೀವು 10 ಎಂದು ಹೇಳುತ್ತೀರ, ಮೂರನೆಯ ವ್ಯಕ್ತಿ ಮತ್ತೊಬ್ಬನು 12 ಎಂದು ಹೇಳುತ್ತಾನೆ. 2+5 ಅಂದರೆ ಒಬ್ಬನು 9 ಎನ್ನುತ್ತಾನೆ, 10 ಎನ್ನುತ್ತಾನೆ ಹಾಗೂ 12 ಎನ್ನುತ್ತಾನೆ. ಈ ರೀತಿಯಲ್ಲಿ ನಾವೆಲ್ಲರೂ ವಾದ ಮಾಡಬಹುದು. ಆದರೆ ಯಾವುದು ಸರಿ ಎಂದು ಹೇಗೆ ತಿಳಿಯುವುದು? ಈಗ ಸರಿಯಾದ ಉತ್ತರವೇನು ಎಂದು ಯಾರು ತೀರ್ಮಾನಿಸುತ್ತಾರೆ? ಈಗ ನಮಗೆ ಸರಿಯಾದ ಉತ್ತರ ಬೇಕಾದರೆ ಈಗ 2 ಮಾರ್ಗಗಳು ಉಂಟು. 1, ಪುಸ್ತಕವನ್ನು ನೋಡಿ ಸರಿಯಾದ ಉತ್ತರವನ್ನು ತಿಳಿಯುವುದು, ಇದು ಒಂದು ಮಾರ್ಗ. ಮತ್ತೊಂದು ಮಾರ್ಗ, ಶಾಲೆಯಲ್ಲಿ ಅಧಿಕೃತವಾಗಿರುವಂತಹ ಟೀಚರ್ನಿಂದ ಸರಿಯಾದ ಉತ್ತರವನ್ನು ತಿಳಿಯುವುದು, ಇದು 2ನೆಯ ಮಾರ್ಗ. ಈ 2 ಮಾರ್ಗಗಳನ್ನು ಬಿಟ್ಟರೆ ಮತ್ತೊಂದು ಮಾರ್ಗವೂ ಇಲ್ಲ. ನಾವು ಅಧಿಕೃತವಾಗಿರುವಂತಹವರಿಂದ ಜ್ಞಾನವನ್ನು ಪಡೆಯಬೇಕು, ಇಲ್ಲದಿದ್ದರೆ ಅಧಿಕೃತವಾಗಿರುವಂತಹವರು ಬರೆದ ಪುಸ್ತಕಗಳಿಂದ ಜ್ಞಾನವನ್ನು ಪಡೆಯಬೇಕು. ಆಗಲೇ ನಮಗೆ 2+5=7 ಎಂಬುವ ಸರಿಯಾದ ಉತ್ತರ ಸಿಗುತ್ತದೆ. ನಾನು, ನೀವು ಹಾಗೂ ಯಾರೋ ಏನೋ ಹೇಳಬಹುದು, ಆದರೆ ಸರಿಯಾದ ಉತ್ತರವನ್ನು ನಮಗೆ ಗುರುಗಳೇ ಹೇಳಬೇಕು, ಪುಸ್ತಕವೇ ತೀರ್ಮಾನಿಸಬೇಕು, ಅಧಿಕೃತವಾಗಿರುವ ಪುಸ್ತಕಗಳೇ ಹೇಳಬೇಕು, ಆಗಲೇ ನಿಜವಾದ ಫಲ. ನಾನು, ನೀವು ಹಾಗೂ ಮೂರನೆಯವನು ಏನನ್ನಾದರೂ ಹೇಳಬಹುದು, ಹೇಳುವುದಕ್ಕೆ ಖರ್ಚೇನಿಲ್ಲ, ಶುಲ್ಕವಿಲ್ಲ. ಆದರೆ ಅದರ ಫಲಿತಾಂಶವೇನು? ಅದರ ನಿಜವಾದ ಫಲವೇನು? ಅಜ್ಞಾನ ಅಷ್ಟೇ, ಬರೀ ಅಜ್ಞಾನವಷ್ಟೇ, ಬೇರೆ ಏನೂ ಇಲ್ಲ. ತಪ್ಪಾಗಿ ಜ್ಞಾನವನ್ನು ಪಡೆದರೆ ನಿಜವಾದ ಪ್ರಯೋಜನವೇ ಇಲ್ಲ, ಏನು ಪ್ರಯೋಜನವೇ ಇಲ್ಲ. ಈಗ ನ್ಯಾಯಾಲಯದಲ್ಲಿ ಅಂದರೆ ಕೋರ್ಟ್ನಲ್ಲಿ ಒಬ್ಬ ವ್ಯಕ್ತಿಗೆ ಇಬ್ಬರು ವಕೀಲರು ಮಾತನಾಡುತ್ತಾರೆ. ಒಬ್ಬ ವಕೀಲನು ಪರವಾಗಿ ಮಾತನಾಡುತ್ತಾನೆ, ಮತ್ತೊಬ್ಬ ವಕೀಲನು ವಿರುದ್ಧವಾಗಿ ಮಾತನಾಡುತ್ತಾನೆ. ಆದರೆ ಇವರಿಬ್ಬರು ಯಾವುದರ ಮೇಲೆ ಮಾತನಾಡುತ್ತಾರೆ? ಇದು ಪ್ರಶ್ನೆ. ಲಾಯರ್ಸ್ ವಕೀಲರು ಯಾವ ಆಧಾರದ ಮೇಲೆ ಮಾತನಾಡುತ್ತಾರೆ? ಬಾಯಿಗೆ ಬಂದಂತೆ ತಮಗೆ ತೋರಿದಂತೆ ಮಾತನಾಡುವುದಿಲ್ಲ. ವಕೀಲರು ತಮಗೆ ತೋರಿದಂತೆ ಮಾತನಾಡುವುದಿಲ್ಲ. ಅವರು ಲಾ ಬುಕ್ ಕಾನೂನಿನ ಪುಸ್ತಕದ ಮೇಲೆ ಮಾತನಾಡುತ್ತಾರೆ. ಲಾ ಬುಕ್ಕಲ್ಲಿರುವ ನಿಯಮಗಳಿಗೆ ತಕ್ಕಂತೆ ಮಾತನಾಡುತ್ತಾರೆ. ಆರೋಪಿಯ ಪರವಾಗಿ ಅಥವಾ ವಿರುದ್ಧವಾಗಿಯೇ ಆಗಲಿ, ಅಧಿಕೃತವಾಗಿರುವ ಪುಸ್ತಕದ ಆಧಾರದ ಮೇಲೆ ಮಾತನಾಡುತ್ತಾರೆ. ಇದು ವಿಧಾನ. ಇದೇ ರೀತಿಯಲ್ಲಿ ಮ್ಯಾಥಮೆಟಿಕ್ಸ್ ಅಥವಾ ಗಣಿತವನ್ನು ನೋಡಿದ ರೀತಿಯಲ್ಲಿ, ಅಥವಾ ಹೇಗೆ ನಾವು ನ್ಯಾಯಾಲಯದಲ್ಲಿ ವಕೀಲರು ವಾದ ಮಾಡಿದರೋ ಅದೇ ರೀತಿಯಲ್ಲಿ ಭಗವಂತನನ್ನು, ನ್ಯಾಯ ಧರ್ಮಗಳನ್ನು, ಅವನ ಅವತಾರಗಳನ್ನು ಹಾಗೂ ಯಾವುದೇ ಆಧ್ಯಾತ್ಮಿಕ ಜ್ಞಾನವನ್ನು ನಾವು ಅಧಿಕೃತವಾಗಿರುವಂತಹ ಶಾಸ್ತ್ರಗಳಿಂದ ತಿಳಿಯಬೇಕು. ಆಥರೈಸ್ಡ್ ಆಗಿರುವ ಗುರುಗಳಿಂದ ನಾವು ಜ್ಞಾನವನ್ನು ಪಡೆಯಬೇಕು. ಇದು ವಿಧಾನ. ನಮಗೆ ತೋರಿದಂತೆ ನಮಗೆ ಇಷ್ಟವಾದವರನ್ನು ನಾವು ಗುರುಗಳು ಅಥವಾ ದೇವರು ಎಂದು ನಿರ್ಧರಿಸಬಾರದು, ತೀರ್ಮಾನಿಸಬಾರದು. ಇದು ಸರಿಯಲ್ಲ. ನಮಗೆ ಏನಿದೆ ಶಕ್ತಿ, ನಮಗೆ ಏನುಂಟು ಜ್ಞಾನ? ನಮ್ಮ ಇಂದ್ರಿಯಗಳಿಗೆ ಶಕ್ತಿ ಇಲ್ಲ, ಸರಿಯಾಗಿ ಗ್ರಹಿಸಲು ಶಕ್ತಿ ಇಲ್ಲ, ಸಾಧ್ಯವಿಲ್ಲ. ಇಹಲೋಕದಲ್ಲಿರುವ ನಾವೆಲ್ಲರೂ ಈ ಭೌತಿಕ ಪ್ರಪಂಚದ ವ್ಯಕ್ತಿಗಳು ನಾಲ್ಕು ದೋಷಗಳಿಂದ ಕೂಡಿರುತ್ತಾರೆ, ಹೊಂದಿರುತ್ತಾರೆ. ಒಂದು, ಖಂಡಿತವಾಗಿಯೂ ತಪ್ಪುಗಳನ್ನು ಮಾಡುತ್ತಾನೆ. ಎರಡು, ಭ್ರಮೆಗೆ ಒಳಗಾಗಿಯೇ ಇರುತ್ತಾನೆ. ಮೂರು, ಇತರರಿಗೆ ಮೋಸ ಮಾಡುವವನಾಗಿರುತ್ತಾನೆ. ಮತ್ತು ನಾಲ್ಕು, ಅಪರಿಪೂರ್ಣ ಇಂದ್ರಿಯಗಳಿಂದ ಮಿತಿಗೊಳಗಾಗಿರುತ್ತಾನೆ, ಅಂದರೆ ಲಿಮಿಟೆಡ್ ಆಗಿರುತ್ತಾನೆ. ಇದು ಮನುಷ್ಯನ ನಾಲ್ಕು ದೋಷಗಳು. ಆದ್ದರಿಂದಲೇ ನಾವು ಯಾರನ್ನಂದರೆ ಯಾರನ್ನು ಭಗವಾನ್ ಅಥವಾ ಅವತಾರ ಎಂದು ಪರಿಗಣಿಸಬಾರದು, ಲೆಕ್ಕ ಹಾಕಬಾರದು. ಇದು ಸರಿಯಲ್ಲ. ನಾವು ಶಾಸ್ತ್ರಗಳು ಹೇಳಿದಂತೆ ಅಂಗೀಕರಿಸಬೇಕು. ಈಗ ಕೃಷ್ಣನನ್ನು ವರ್ಣಿಸಿದೆ ಶಾಸ್ತ್ರಗಳು. ಕೃಷ್ಣನನ್ನು, ಭಗವಂತನನ್ನು ಯಾರು ಎಂದು ಹೇಳಿದೆ, ಅವನು ಹೇಗೆ ಇರುತ್ತಾನೆ ಎಂದು ಕೂಡ ಹೇಳಿದೆ. ವೇಣುಂ ಕ್ವನಂತ ಮರವಿಂದ ದಲಾಯತಾಕ್ಷಂ ಬರ್ಹಾವತಂ ಸಮಸಿತಾಂಬುದ ಸುಂದರಾಂಗಂ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ವೇಣು ಅಂದರೆ ಕೊಳಲು, ಫ್ಲೂಟ್. ಕೃಷ್ಣನು ಕೊಳಲನ್ನು ಊದುತ್ತಿರುತ್ತಾನೆ. ವೇಣುಂ ಕ್ವನಂತಂ ಅರವಿಂದ ದಳಾಯತಾಕ್ಷಂ, ಅರವಿಂದ ಅಂದರೆ ಕಮಲದ ದಳ. ಅವನ ನೇತ್ರಗಳು ಕಮಲದ ದಳಗಳ ಹಾಗೆ ಅತಿ ಸುಂದರವಾಗಿ ಇರುತ್ತವೆ. ವೇಣುಂ ಕ್ವನಂತಂ ಅರವಿಂದ ದಳಾಯತಾಕ್ಷಂ ಬರ್ಹಾವತಂಸಂ, ನಂತರ ಬರ್ಹಾವತಂಸಂ ಅಂದರೆ ನವಿಲಿನ ಗರಿ. ಕೃಷ್ಣನಿಗೆ ಅಥವಾ ವಿಷ್ಣುವಿಗೆ ನವಿಲಿನ ಗರಿ ಅಂದರೆ ತುಂಬಾ ಇಷ್ಟ. ವಿಷ್ಣುವಿನ ಅಥವಾ ಕೃಷ್ಣನ ಎಲ್ಲಾ ಚಿತ್ರಗಳಲ್ಲಿ ನಾವು ನವಿಲಿನ ಗರಿಯನ್ನು ನೋಡಬಹುದು. ಬರ್ಹಾವತಂಸಂ ಅಸಿತಾಂಬುದ ಸುಂದರಾಂಗಂ, ಆತನ ವರ್ಣ ಕಪ್ಪು ಮೇಘದ ವರ್ಣ, ನೀಲಮೇಘ ಶ್ಯಾಮ, ಸುಂದರಾಂಗಂ, ಅತಿ ಸುಂದರವಾದ ದೇಹವು ಅವನದು. ನಂತರ ಬರ್ಹಾವತಂಸಂ ಅಸಿತಾಂಬುದ ಸುಂದರಾಂಗಂ ಕಂದರ್ಪ ಕೋಟಿ, ಮನ್ಮಥನು ತುಂಬಾ ಸುಂದರವಾಗಿರುತ್ತಾನೆ. ಆದರೆ ಈ ಕೃಷ್ಣನು ಮನ್ಮಥನ ಸೌಂದರ್ಯವನ್ನು ಅನೇಕ ಕೋಟಿ ಕೋಟಿ ಬಾರಿ ಮೀರಿದವನು. ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ, ವಿಶೇಷ ಶೋಭಂ, ಕೃಷ್ಣನ ಅವನದೇ ಆದ ಒಂದು ವಿಶೇಷ ಅಂದವಿದೆ, ಸೌಂದರ್ಯವಿದೆ. ಇದು ನಮ್ಮೆಲ್ಲರಿಗೂ ಇಲ್ಲ, ಕೃಷ್ಣನಿಗೆ ಮಾತ್ರ ಒಂದು ವಿಶೇಷವಾದ ಸೌಂದರ್ಯವಿದೆ. ಅಂತಹ ಗೋವಿಂದನನ್ನು ನಾನು ಭಜಿಸುತ್ತೇನೆ ಎಂದು ಬ್ರಹ್ಮದೇವನು ಕೃಷ್ಣನಿಗೆ ನಮಸ್ಕರಿಸುತ್ತಾನೆ. ನೋಡಿ, ಈ ರೀತಿಯಲ್ಲಿ ದೇವರ ಬಗ್ಗೆ, ಅವನ ರೂಪ ವರ್ಣನೆಗಳ ಬಗ್ಗೆ ಯಥಾರೂಪದಲ್ಲಿ ವಿವರಿಸಿದೆ ಶಾಸ್ತ್ರಗಳು. ಕೆಲವರು ಹೇಳುತ್ತಾರೆ ದೇವರ ವಿಗ್ರಹವು ಊಹಾತ್ಮಕವಾದದ್ದು ಎಂದು ಹೇಳುತ್ತಾರೆ, ಇಮ್ಯಾಜಿನರಿ ಎಂದು ಭಾವಿಸುತ್ತಾರೆ. ದೇವಾಲಯದಲ್ಲಿ ಇರುವ ವಿಗ್ರಹವು ಒಂದು ಊಹಾತ್ಮಕವಾದದ್ದು ಎಂದು ತಿಳಿಯುತ್ತಾರೆ. ಆದರೆ ಇದು ತಪ್ಪು. ಭಗವಂತನ ವಿಗ್ರಹವು ಶಾಸ್ತ್ರಗಳಲ್ಲಿ ಹೇಳಿದಂತೆ ಮಾಡಲ್ಪಟ್ಟಿದೆ. ಅರ್ಚ ವಿಗ್ರಹಕ್ಕೆ ಭಗವಂತನಿಗೆ ಇರುವ ಶಕ್ತಿ ಇರುತ್ತದೆ. ಏಕೆಂದರೆ ವಿಗ್ರಹವು ಶಾಸ್ತ್ರಗಳು ಹೇಳಿದ ನಿಯಮಗಳ ಹಾಗೆ ಸ್ಥಾಪಿಸಲ್ಪಟ್ಟಿರುತ್ತದೆ. ಆದ್ದರಿಂದ ನಾವು ಶಾಸ್ತ್ರಗಳನ್ನು ಅನುಸರಿಸಬೇಕು. ಯಾರೇ ಆಗಲಿ, ಯಾವ ಜಾತಿಯವರೇ ಆಗಲಿ, ಶಾಸ್ತ್ರಗಳನ್ನು ಅನುಸರಿಸಬೇಕು. ಈ ಸನಾತನ ಧರ್ಮವು ಬರೀ ಹಿಂದೂ ಮತದವರಿಗೆ ಅಲ್ಲ, ಎಲ್ಲ ಮತದವರು ಆಚರಿಸಬೇಕು. ಯಾವ ಅವತಾರವನ್ನೇ ಆಗಲಿ, ಅಜ್ಞಾನದಿಂದ ಅವತಾರ ಎಂದು ತೀರ್ಮಾನಿಸಬಾರದು. ಇತ್ತೀಚೆಗೆ ಒಬ್ಬರು, ಯಾರೋ ಒಬ್ಬನು ಸ್ಟೈಲಾಗಿ ಹೇರ್ ಕಟ್ ಮಾಡಿಕೊಂಡಿರುವವನನ್ನು ಇವನೇ ಕೃಷ್ಣ, ಇವನೇ ಕೃಷ್ಣನ ಅವತಾರ ಎಂದು ಹೇಳಿದರು. ಆದರೆ ಅದು ಸರಿಯಲ್ಲ. ಕೃಷ್ಣನು ಹೇಗಿರುತ್ತಾನೆ ಎಂದು ನಾವು ಆಗಲೇ ನೋಡಿದೆವು. ಇದನ್ನು ತಿಳಿದರೆ ಯಾರೇ ಬಂದು ನಾನು ದೇವರು ಅಂದರೆ ಕೂಡ ನಾವು ನಂಬುವುದಿಲ್ಲ. ಆದ್ದರಿಂದ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ನಾವು ವಿಷಯಗಳನ್ನು ಅಂಗೀಕರಿಸಬೇಕು. ಶಾಸ್ತ್ರ ಚಕ್ಷುಷ, ಶಾಸ್ತ್ರಗಳ ಕಣ್ಣುಗಳಿಂದ ನಾವು ವಿಷಯಗಳನ್ನು ನೋಡಬೇಕು, ತಿಳಿಯಬೇಕು. ಪ್ರತಿಯೊಂದು ಅವತಾರಗಳ ಬಗ್ಗೆ ಶಾಸ್ತ್ರಗಳು ನೀಡಿದೆ. ಈಗ ಒಂದು ಉದಾಹರಣೆಗೆ ತೆಗೆದುಕೊಳ್ಳಿ, ಕಲ್ಕಿ ಅವತಾರವನ್ನು ತೆಗೆದುಕೊಳ್ಳಿ. ಇವತ್ತಿಗೆ ಎಷ್ಟೊಂದು ಮಂದಿ ಕಳ್ಳರು ನಾನೇ ಕಲ್ಕಿ ಎಂದು ಅಹಂಕಾರದಿಂದ ಜನರನ್ನು ಮೋಸ ಮಾಡುತ್ತಿದ್ದಾರೆ. ಆದರೆ ಕೇಸರಿ ವಸ್ತ್ರವನ್ನು, ಸ್ಯಾಫ್ರನ್ ಕಲರ್ ಡ್ರೆಸ್ ಅನ್ನು ಹಾಕಿಕೊಂಡು, ದಾಡಿಯನ್ನು ಬಿಟ್ಟುಕೊಂಡು ನಾನೇ ದೇವರು ಎಂದು ಮೋಸ ಮಾಡುತ್ತಿದ್ದಾರೆ. ಆದರೆ ಶಾಸ್ತ್ರಗಳಲ್ಲಿ ಭಗವಂತನು ಕಲ್ಕಿ ಅವತಾರವನ್ನು ಯಾವಾಗ ತಾಳುತ್ತಾನೆ, ಯಾವಾಗ ಬರುತ್ತಾನೆ, ಅವನ ರೂಪ ಹೇಗೆ ಇರುತ್ತದೆ, ಅವನು ಯಾರಿಗೆ ಹುಟ್ಟುತ್ತಾನೆ, ಅವನು ಬಂದಾಗ ಅವನ ಕಾರ್ಯಗಳೇನಾಗಿರುತ್ತದೆ, ಇವುಗಳನ್ನೆಲ್ಲ ವಿವರಿಸಿದೆ. ಅವತಾರದ ಉದ್ದೇಶವೇನು ಇವೆಲ್ಲವನ್ನು ಸಂಪೂರ್ಣವಾಗಿ ವಿವರಿಸಿದೆ. ಶಂಬಲ ಗ್ರಾಮ ಮುಖ್ಯಸ್ಯ ಬ್ರಾಹ್ಮಣಸ್ಯ ಮಹಾತ್ಮನಃ ಭವನೇ ವಿಷ್ಣು ಯಶಸಃ ಕಲ್ಕಿಹಿ ಪ್ರಾದುರ್ಭವಿಷ್ಯತಿ. ನೋಡಿ, ಭವಿಷ್ಯತಿ, ಇನ್ನು ಮುಂದೆ ಬರುತ್ತಾನೆ. ಇದು ಶಾಸ್ತ್ರಗಳಿಗೆ ಇರುವ ಸಾಮರ್ಥ್ಯ. ಕಲ್ಕಿಯು ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ವಿಷ್ಣು ಯಶ ಎಂಬುವ ಮಹಾಭಕ್ತನಿಗೆ ಶಂಬಲ ಎಂಬುವ ಗ್ರಾಮದಲ್ಲಿ ಅವತರಿಸುತ್ತಾನೆ. ನಂತರ ದೇವದತ್ತ ಎಂಬುವ ಕುದುರೆ ಮೇಲೆ ಕುಳಿತುಕೊಂಡು, ಖಡ್ಗವನ್ನು ಕೈಯಲ್ಲಿಡಿದುಕೊಂಡು, ಅತಿ ತೇಜೋಮಯವಾಗಿ ಕಂಡುಬಂದು ಎಲ್ಲಾ ನೀಚರನ್ನು ಸಾಯಿಸುತ್ತಾನೆ. ನೋಡಿ, ಇದು ಶಾಸ್ತ್ರಗಳು. ಶಾಸ್ತ್ರಗಳು ಬರೀ ಹಿಂದೆ ನಡೆದಿದ್ದನ್ನು ಮಾತ್ರ ಹೇಳುತ್ತಿಲ್ಲ, ಮುಂದೆ ಏನು ನಡೆಯುತ್ತದೆ ಎಂದು ಕೂಡ ಹೇಳಿದೆ. ಇದು ಶಾಸ್ತ್ರಗಳಿಗೆ ಇರುವ ಶಕ್ತಿ. ಎಲ್ಲವನ್ನು ಹೇಳಿದೆ. ಪ್ರತಿಯೊಂದು ಅವತಾರದ ಡಿಸ್ಕ್ರಿಪ್ಷನ್ಸ್, ಗುಣಗಳನ್ನು ಸ್ಪಷ್ಟವಾಗಿ ವಿವರಿಸಿದೆ. ಆದ್ದರಿಂದ ನಾವು ಭಗವಂತನ ಅವತಾರಗಳನ್ನು ಶಾಸ್ತ್ರಗಳ ಕಣ್ಣುಗಳಿಂದ ನೋಡಬೇಕು, ನಮ್ಮ ಬುದ್ಧಿಶಕ್ತಿಯಿಂದ ಅಲ್ಲ. ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ಶಾಸ್ತ್ರಗಳಿಂದಲೇ ಪಡೆಯಬೇಕು. ಯುಗ ಯುಗಕ್ಕೂ ಏನಾಗುತ್ತದೆ ಎಂದು ಕೂಡ ಹೇಳಿದೆ. ಈಗ ಒಂದು ಉದಾಹರಣೆ, ಕಲಿಯುಗದಲ್ಲಿ ಮನುಷ್ಯನ ಬುದ್ಧಿಶಕ್ತಿಯನ್ನು ಕೂಡ ವಿವರಿಸಿದೆ. ಪ್ರಾಯೇನಾಲ್ಪಾಯುಷಃ ಸಭ್ಯ ಕಲಾವಸ್ಮಿನ್ ಯುಗೇ ಜನಾಃ ಮಂದಾಹ ಸುಮಂದ ಮತಯೋ ಮಂದ ಭಾಗ್ಯ ಹ್ಯುಪದೃತಃ. ಈ ಕಲಿಯುಗದಲ್ಲಿ ಜನರಿಗೆ ಆಯು ತುಂಬಾ ಕಡಿಮೆ, ಜಗಳಗಂಟರು ಮತ್ತೆ ಲೇಜಿ, ಸೋಮಾರಿಗಳು, ದುರಾದೃಷ್ಟವಂತರು, ಮಂದರು, ಸುಮಂದರು, ತಪ್ಪಾದ ದಾರಿಯಲ್ಲಿ ಹೋಗುತ್ತಾರೆ, ವಿಚಲಿತರಾಗಿರುತ್ತಾರೆ, ಡಿಸ್ಟರ್ಬ್. ನೋಡಿ, ಇದು ಶಾಸ್ತ್ರಗಳ ಮಹಿಮೆ. ಇವೆಲ್ಲವೂ ಸತ್ಯವೇ. ಮತ್ತೊಂದು ಕಡೆ ಹೇಳಿದೆ, ಕಲೇರ್ ದೋಷ ನಿದೇ ರಾಜನ್ ಅಸ್ತಿ ಹೇಕೋ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ರಜೇತ್. ಈ ಕಲಿಯುಗವು ದೋಷ ನಿದೇ ರಾಜನ್, ದೋಷಗಳಿಂದ ತುಂಬಿ ಹೋಗಿವೆ, ದೋಷಗಳ ಸಮುದ್ರ. ಇದು ಸತ್ಯ. ಏನನ್ನೇ ಮಾಡಲು ಪ್ರಯತ್ನಿಸಿದರೂ ಸರಿ, ಎಲ್ಲ ಅಶುಭಕರವಾಗಿರುತ್ತದೆ. ಎಲ್ಲ ಕಡೆಯಲ್ಲಿ ದುಃಖಗಳೇ, ಎಲ್ಲ ಕೋಣೆಗಳಿಂದ ನೋಡಿದರೂ ತಾಪತ್ರೆಗಳೇ. ತಾತ್ಕಾಲಿಕವಾಗಿ ಅಲ್ಲಿ ಇಲ್ಲಿ ಸ್ವಲ್ಪ ಸುಖವನ್ನು ನಾವು ನೋಡಬಹುದು, ಸ್ವಲ್ಪ ಸುಖ ಸಿಗುವಂತೆ ನಮಗೆ ತೋರಬಹುದು. ಆದರೆ ಖಂಡಿತವಾಗಿಯೂ ಈ ಕಲಿಯುಗವು ದೋಷಗಳಿಂದ ತುಂಬಿ ಹೋಗಿವೆ. ಆದರೆ ಅಸ್ತಿ ಹೇಕೋ ಮಹಾನ್ ಗುಣ, ಆದರೆ ಒಂದು ಮಹಾಗುಣವೂ ಇದೆ ಈ ಕಲಿಯುಗಕ್ಕೆ. ಏನದು? ಕೀರ್ತನಾದೇವ ಕೃಷ್ಣಸ್ಯ. ಕೃಷ್ಣನ ನಾಮೋಚ್ಚಾರಣೆಯಿಂದ ಮಾತ್ರವೇ ಈ ಭೌತಿಕ ಪ್ರಪಂಚದಿಂದ ನಾವು ವಿಮುಕ್ತರಾಗಬಹುದು. ಮುಕ್ತ ಸಂಘ ಪರಂ ರಜೆ, ಆ ಭಗವಂತನ ಲೋಕಕ್ಕೆ ಹೋಗಬಹುದು. ಕೃಷ್ಣನ ಧಾಮಕ್ಕೆ, ವೈಕುಂಠ ಧಾಮಕ್ಕೆ ಹೋಗಿ ಸೇರಬಹುದು. ಕೃಷ್ಣನ ನಾಮವನ್ನು ಹೇಳಿದರೆ ಸಾಕು, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ ಎಂದು ಹೇಳುತ್ತಿದ್ದರೆ ಸಾಕು, ಖಂಡಿತವಾಗಿಯೂ ಈ ಸುಲಭವಾದ ರೀತಿಯಲ್ಲಿ ಆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗಿ ಶಾಶ್ವತವಾಗಿ ನಾವು ಇರಬಹುದು. ನೋಡಿ, ಶಾಸ್ತ್ರಗಳು ಆಚಾರ್ಯರು ಕೇವಲ ಚರಿತ್ರೆಗಳನ್ನು ಮಾತ್ರ ನೀಡುತ್ತಿಲ್ಲ, ಮಾರ್ಗಗಳನ್ನು ಕೂಡ ನೀಡುತ್ತಿದ್ದಾರೆ. ಆ ಭಗವಂತನ ಬಳಿ ಹೋಗುವ ಮಾರ್ಗಗಳನ್ನು ಕೂಡ ನೀಡುತ್ತಿದ್ದಾರೆ. ಈ ಭೌತಿಕ ಪ್ರಪಂಚದಿಂದ ಪಾರಾಗಿ ಶಾಶ್ವತ ಜೀವನವನ್ನು ಮುಟ್ಟಲು ದಾರಿಯನ್ನು ಕೂಡ ಹೇಳುತ್ತಿದ್ದಾರೆ. ಇದು ಶಾಸ್ತ್ರಗಳಿಗೆ ಹಾಗೂ ಆಚಾರ್ಯರಿಗೆ ಇರುವ ಶಕ್ತಿ. ಆದ್ದರಿಂದ ನಾವು ಇವುಗಳನ್ನು, ಶಾಸ್ತ್ರಗಳನ್ನು ಹಾಗೂ ಆಚಾರ್ಯರನ್ನು ಅನುಸರಿಸಬೇಕು, ಪಾಲಿಸಬೇಕು. ಹರೇ ಕೃಷ್ಣ.